ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಚರ್ಚೆ ಮುಂದುವರಿಕೆ. ವಿದೇಶಿ ಮಧ್ಯಸ್ಥಿಕೆ ತಳ್ಳಿಹಾಕಿದ ಸಚಿವ ಡಾ ಎಸ್ ಜೈಶಂಕರ್. ಶ್ರೀಹರಿಕೋಟಾದಿಂದ ನಿಸಾರ್ ಉಪಗ್ರಹ ಯಶಸ್ವಿ ಉಡಾವಣೆ. ಪ್ರತಿ 12 ದಿನಗಳಿಗೊಮ್ಮೆ ಭೂಚಿತ್ರಣ ರವಾನೆ. ಆಗಸ್ಟ್ 1 ಜಾರಿಗೆ ಬರುವಂತೆ ಭಾರತೀಯ ಆಮದು ಉತ್ಪನ್ನಗಳ ಮೇಲೆ ದಂಡ ಸಹಿತ ಶೇಕಡಾ 25% ಸುಂಕ ವಿಧಿಸಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ರಷ್ಯಾ ಕರಾವಳಿಯಲ್ಲಿ ಭಾರೀ ಭೂಕಂಪನ, ಹಲವು ದೇಶಗಳಿಗೆ ತೀವ್ರ ಎಚ್ಚರಿಕೆ ಸೂಚನೆ. ಫಿಲಿಪೈನ್ಸ್ ಜಪಾನ್ನ ಕೆಲವೆಡೆ ಎಚ್ಚರಿಕೆ ಹಿಂಪಡೆತ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಕೈಗೊಂಡ ಯಶಸ್ವಿ ಹಾಗೂ ನಿರ್ಣಾಯಕ ಕಾರ್ಯಾಚರಣೆಯಾದ ಆಪರೇಷನ್ ಸಿಂಧೂರ್ ಕುರಿತು ರಾಜ್ಯಸಭೆಯಲ್ಲಿಂದು ಚರ್ಚೆ ಮುಂದುವರಿಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇತರ ರಾಷ್ಟಗಳ ಮಧ್ಯಸ್ಥಿಕೆ ಕುರಿತ ಹೇಳಿಕೆಗಳನ್ನು ತಳ್ಳಿಹಾಕಿದರು ಹಾಗೂ ಏಪ್ರಿಲ್ 22 ಜೂನ್ 16 ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಯಾವುದೇ ಕರೆ ನಡೆಯಲಿಲ್ಲ ಹಾಗೂ ಯಾವುದೇ ಜಾಗತಿಕ ನಾಯಕರು ಭಾರತವನ್ನು ಕಾರ್ಯಾಚರಣೆಯನ್ನು ನಿಲ್ಲಿಸುವಂತೆ ಆಗ್ರಹಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆಪರೇಷನ್ ಸಿಂಧೂರ್ನಿಂದಾಗಿ ಭಯೋತ್ಪಾದಕ ಕೇಂದ್ರಗಳಿಗೆ ಭಾರೀ ಹಾನಿಯಾಗಿದ್ದು ಕಾರ್ಯಾಚರಣೆ ಯಶಸ್ವಿಯಾಗಿದೆ ಎಂದರು. ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಸೂಚಿಸುವುದನ್ನು ನಿಲ್ಲಿಸುವವರೆಗೆ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭದ್ರತೆ ಕುರಿತ ಸಚಿವ ಸಂಪುಟ ಸಮಿತಿ ತೀರ್ಮಾನಿಸಿತು ಎಂದು ಹೇಳಿದರು. ಭಾರತ ಪರಮಾಣು ಬೆದರಿಕೆ ಅಥವಾ ಜಾಗತಿಕ ಮಧ್ಯಸ್ಥಿಕೆ ಎರಡನ್ನೂ ಸ್ವೀಕರಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪಹಲ್ಗಾಮ್ ದಾಳಿ ಹಿಂದಿನ ದಿನ ದಿ ರೆಸಿಸ್ಟೆಂಟ್ ಫ್ರಂಟ್ ಪಿಆರ್ಎಫ್ ಅನ್ನು ಅಮೆರಿಕ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿರುವುದಾಗಿ ರಾಜ್ಯಸಭೆಗೆ ಮಾಹಿತಿ ನೀಡಿದರು. ಬಳಿಕ ಮಾತನಾಡಿದ ಸಭಾನಾಯಕ ಜೆಪಿ ನಡ್ಡಾ, ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಅಮಿತ್ ಶಾ ಅವರ ಶ್ರೀನಗರ ಭೇಟಿ, ಪ್ರಧಾನಿಯವರು ಸೌದಿ ಅರೇಬಿಯಾ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ಹಿಂತಿರುಗಿದ್ದು ಸೇರಿದಂತೆ ಸರ್ಕಾರ ಕೈಗೊಂಡಿರುವ ತ್ವರಿತ ಕ್ರಮಗಳ ಕುರಿತು ವಿವರಿಸಿದರು. ಇದರ ಜೊತೆಗೆ ಡಿಎಂಕೆಯ ಎನ್ಆರ್ ಎಲಾಂಗೋ, ಟಿಎಂಸಿಯ ಡೋಲಾ ಸೇನ್, ಆರ್ಜೆಡಿಯ ಮನೋಜ್ ಝಾ, ಕಾಂಗ್ರೆಸ್ನ ಅಖಿಲೇಶ್ ಪ್ರಸಾದ್ ಸಿಂಗ್ ಸೇರಿದಂತೆ ಹಲವು ಸಂಸದರು ಆಪರೇಷನ್ ಸಿಂಧೂರ್ ಹಾಗೂ ಪಹಲ್ಗಾಮ್ ದಾಳಿ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಭಯೋತ್ಪಾದನೆ ವಿರುದ್ದ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು. ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆಯನ್ನು ಆಗಸ್ಟ್ 13 ಜಾರಿಗೆ ಬರುವಂತೆ 6 ಕಾಲ ವಿಸ್ತರಿಸುವ ಕುರಿತ ನಿರ್ಣಯವನ್ನು ಇಂದು ಲೋಕಸಭೆ ಅಂಗೀಕರಿಸಿತು. ಮಣಿಪುರದಲ್ಲಿ ರಾಷ್ಟಪತಿ ಆಳ್ವಿಕೆಯ ವಿಸ್ತರಣೆ ಕುರಿತ ನಿರ್ಣಯವನ್ನು ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. ಮಣಿಪುರದಲ್ಲಿ ಕಳೆದ ಫೆಬ್ರವರಿ 13 ರಾಷ್ಟಪತಿಯವರ ಆಡಳಿತ ಜಾರಿಗೊಂಡಿತ್ತು. ಇದನ್ನು ಮುಂದುವರೆಸಲು ಸದನದ ಅನುಮೋದನೆ ಕೋರಿ ಅವರು ನಿರ್ಣಯ ಮಂಡಿಸಿದರು. ಚರ್ಚೆಯನ್ನು ಆರಂಭಿಸಿದ ಕಾಂಗ್ರೆಸ್ ಸದಸ್ಯ ಆಂಟೋ ಆಂಟೋನಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರುವುದಾಗಿ ಪ್ರಸ್ತಾಪಿಸಿ ಆಡಳಿತ ಸಂಪೂರ್ಣ ಕುಸಿತಗೊಂಡಿದೆ ಎಂದರು. ಎಸ್ಪಿ ಪಕ್ಷದ ಲಾಲ್ಜಿ ವರ್ಮಾ, ರಾಷ್ಟಪತಿ ಆಡಳಿತ ಜಾರಿಗೆ ಬಂದ ನಂತರವೂ ರಾಜ್ಯದಲ್ಲಿ ಸ್ಥಿತಿಗತಿ ಸುಧಾರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಉತ್ತರವಾಗಿ ಸಚಿವ ನಿತ್ಯಾನಂದ ರೈ, ಕಳೆದ 8 ಒಂದು ಹಿಂಸಾತ್ಮಕ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಮಾತ್ರ ನಡೆದಿದೆ ಹಾಗೂ ಕಳೆದ 4 ಒಂದು ಹಿಂಸಾತ್ಮಕ ಘಟನೆ ಮಣಿಪುರದಲ್ಲಿ ವರದಿಯಾಗಿಲ್ಲ ಎಂದು ತಿಳಿಸಿದರು. ಸದನ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರಸ್ತುತ ದೇಶದಲ್ಲಿ 585 ಆಕಾಶವಾಣಿ ಎಫ್ಎಂ ಕೇಂದ್ರಗಳು ಮತ್ತು 388 ಖಾಸಗಿ ಎಫ್ಎಂ ರೇಡಿಯೋ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ 234 ಸೇವೆ ತಲುಪದಿರುವ ಹೊಸ ನಗರಗಳಿಗೆ ಜಮ್ಮು ಕಾಶ್ಮೀರದ 3 ವಾಹಿನಿಗಳು ಸೇರಿದಂತೆ ಒಟ್ಟು 730 ಖಾಸಗಿ ಎಫ್ಎಂ ವಾಹಿನಿಗಳ ಈ ಹರಾಜಿಗೆ ಅನುಮೋದನೆ ನೀಡಿತು. ಈ ಹೊಸ ಎಫ್ಎಂ ವಾಹಿನಿಗಳಿಗೆ ವಾರ್ಷಿಕ ಪರವಾನಗಿ ಶುಲ್ಕವನ್ನು ಒಟ್ಟು ಆದಾಯದ ಶೇಕಡಾ 4% ಪ್ರಮಾಣದಲ್ಲಿ ವಿಧಿಸಲಾಗುವುದು. ಈಶಾನ್ಯ ರಾಜ್ಯಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಈ ದರ ಕಾರ್ಯನಿರ್ವಹಣೆಯ ಮೊದಲ 3 ವರ್ಷಗಳಿಗೆ ಶೇಕಡಾ 2% ಎಂದು ಸಚಿವರು ಮಾಹಿತಿ ನೀಡಿದರು. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಎಸ್ಎಲ್ವಿ F-16 ರಾಕೆಟ್ ಮೂಲಕ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ನಿಸಾರ್ ಎಂಬ ವಿಶಿಷ್ಟ ಭೂವೀಕ್ಷಣಾ ಉಪಗ್ರಹವನ್ನು ಇಂದು ಸಂಜೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದೆ. ನಿಸಾರ್ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ನಡೆಸಿರುತ್ತಿರುವ ಭೂವಿಜ್ಞಾನ ಯೋಜನೆಯಾಗಿದ್ದು ನಿಸಾರ್ ಉಪಗ್ರಹ ಪ್ರತಿ 12 ನಿಮಿಷಗಳಿಗೊಮ್ಮೆ ಭೂಮಿಯ ಭೂಭಾಗ, ಹಿಮಶ್ಚಾದಿತ ಪ್ರದೇಶಗಳು, ದ್ವೀಪಗಳು ಹಾಗೂ ಆಯ್ದ ಸಮುದ್ರ ಭಾಗಗಳ ಚಿತ್ರಣ ನೀಡಲಿದೆ. ಇದರಿಂದಾಗಿ ಭೂಚಲನೆ, ಹಿಮಪಾತ, ಹಿಮನದಿಗಳ ಹರಿವು, ಸಮುದ್ರ ಮಟ್ಟದ ಏರಿಕೆ ಸೇರಿದಂತೆ ವಿವಿಧ ನೈಸರ್ಗಿಕ ಬದಲಾವಣೆಗಳನ್ನು ಅಧ್ಯಯನ ಮಾಡಲು ಸಾಧ್ಯವಾಗಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು.
ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು.
ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ.
ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು.
ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ.
ಆಗಸ್ಟ್ 1 ಜಾರಿಗೆ ಬರುವಂತೆ ಭಾರತದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ದಂಡ ಸಹಿತ ಶೇಕಡಾ 25% ಸುಂಕ ವಿಧಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ವೇದಿಕೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಭಾರತ ರಷ್ಯಾದಿಂದ ಮಿಲಿಟರಿ ಸಲಕರಣೆ ಮತ್ತು ಇಂಧನ ಖರೀದಿಸಿದ್ದಕ್ಕಾಗಿ ಈ ದಂಡ ವಿಧಿಸಲಾಗಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚಿನ ಶುಲ್ಕ ವಿಧಿಸುವ ದೇಶಗಳಲ್ಲಿ ಒಂದಾಗಿದ್ದು, ಹಣಕಾಸೇತರ ವ್ಯಾಪಾರ ಮಾರುಕಟ್ಟೆಗಳಲ್ಲಿ ಅತ್ಯಂತ ಕಠಿಣ ನಿಯಮಗಳನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ಭಾರತ ಮಿತ್ರ ರಾಷ್ಟವಾಗಿದೆ, ಆದರೂ ಇತ್ತೀಚಿನ ವರ್ಷಗಳಲ್ಲಿ ಅದರೊಂದಿಗೆ ಹೆಚ್ಚಿನ ಶುಲ್ಕಗಳ ಹಿನ್ನೆಲೆ ಕಡಿಮೆ ವ್ಯಾಪಾರ ವಹಿವಾಟು ನಡೆಸಲಾಗಿದೆ. ರಷ್ಯಾ ಉಕ್ರೇನ್ ಯುದ್ದ ನಡೆಸುತ್ತಿರುವ ಸಂದರ್ಭದಲ್ಲಿಯೂ ಭಾರತ ರಷ್ಯಾದಿಂದ ಶಸ್ತಾಸ್ತ್ರ ಮತ್ತು ಇಂಧನ ಖರೀದಿಯನ್ನು ಮುಂದುವರೆಸಿದೆ. ರಷ್ಯಾ ಉಕ್ರೇನ್ನಲ್ಲಿ ದಾಳಿ ನಿಲ್ಲಿಸುವಂತೆ ಎಲ್ಲರೂ ಬಯಸುತ್ತಿರುವ ಸಂದರ್ಭದಲ್ಲಿ ಈ ನಡೆ ತರವಲ್ಲ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ರಷ್ಯಾದ ಕಡಲ ತೀರದ ಬಳಿ 8.8 ತೀವ್ರತೆಯ ಭೂಕಂಪನ ಸಂಭವಿಸಿದ ಬೆನ್ನಲ್ಲೇ ರಷ್ಯಾ, ಜಪಾನ್ ಹಾಗೂ ಅಮೆರಿಕದ ಹವಾಯಿ ದ್ವೀಪಗಳಿಗೆ ಸುನಾಮಿ ಅಲೆಗಳು ತಲುಪಿವೆ. ಈ ಭೂಕಂಪದ ನಂತರ ಪೆಸಿಫಿಕ್ ಸಾಗರದಾದ್ಯಂತ ಭಾರಿ ಎಚ್ಚರಿಕೆಯ ಸೂಚನೆಗಳೊಂದಿಗೆ ಹಲವು ದೇಶಗಳಲ್ಲಿ ಸ್ಥಳಾಂತರ ಕಾರ್ಯ ನಡೆಯುತ್ತಿದೆ. ಹವಾಯಿಯಲ್ಲಿ ಭೂಕಂಪನದ ಕೆಲವೇ ಗಂಟೆಗಳಲ್ಲಿ ಸುನಾಮಿಯ ಮೊದಲ ಅಲೆಗಳು ತಲುಪಿದ್ದು, ಓಹು ದ್ವೀಪದ ತೀರದಲ್ಲಿ 4 ಅಡಿ ಎತ್ತರದ ಅಲೆ ದಾಖಲಾಗಿದೆ. ಹವಾಯಿ ಗವರ್ನರ್ ಜೋಶ್ ಗ್ರೀನ್ ಅವರು ಈ ಅಲೆಗಳು ಇನ್ನು ಮುಂದುವರಿಯಬಹುದು ಎಂದು ಎಚ್ಚರಿಸಿದ್ದಾರೆ. ಜನರು ತಕ್ಷಣದ ಸೂಚನೆಗಳವರೆಗೆ ತೀವ್ರ ಸುನಾಮಿ ಪೀಡಿತ ಪ್ರದೇಶಗಳಿಂದ ದೂರವಿರುವಂತೆ ಮನವಿ ಮಾಡಿದ್ದಾರೆ. ಜಪಾನಿನ ಉತ್ತರ ಇವಾತೆ ಪ್ರಿಫೆಕ್ಚರ್ನಲ್ಲಿ 4.3 ಅಡಿ ಎತ್ತರದ ಅಲೆ ಅಪ್ಪಳಿಸಿದ್ದು, 19 ಲಕ್ಷಕ್ಕೂ ಹೆಚ್ಚು ಜನರು ಕಡಲ ತೀರ ಪ್ರದೇಶಗಳಿಂದ ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಜಪಾನ್ ಹವಾಮಾನ ಇಲಾಖೆಯು ಸುನಾಮಿ ಅಲೆಗಳ ಅಪಾಯ ಇನ್ನು 1 ದಿನದವರೆಗೆ ಇರಲಿದೆ ಎಂದು ಮುನ್ಸೂಚನೆ ನೀಡಿದೆ. ರಷ್ಯಾದ ಸಕಲಿನ್ ಪ್ರಾಂತ್ಯದಲ್ಲಿ ಕೂಡ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರು ಕುರಿತು ಚರ್ಚೆ ಮುಂದುವರಿಕೆ, ವಿದೇಶಿ ಮಧ್ಯಸ್ಥಿಕೆ ತಳ್ಳಿಹಾಕಿದ ಸಚಿವ ಡಾ ಎಸ್ ಜಯಶಂಕರ್. ಶ್ರೀಹರಿಕೋಟಾದಿಂದ ನಿಸಾರ್ ಉಪಗ್ರಹ ಯಶಸ್ವಿ ಉಡಾವಣೆ, ಪ್ರತಿ 12 ದಿನಗಳಿಗೊಮ್ಮೆ ಭೂಚಿತ್ರಣ ರವಾನೆ. ಆಗಸ್ಟ್ 1 ಜಾರಿಗೆ ಬರುವಂತೆ ಭಾರತೀಯ ಆಮದು ಉತ್ಪನ್ನಗಳ ಮೇಲೆ ದಂಡ ಸಹಿತ ಶೇಕಡಾ 25% ಸುಂಕ ವಿಧಿಸಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ರಷ್ಯಾ ಕರಾವಳಿಯಲ್ಲಿ ಭಾರೀ ಭೂಕಂಪನ, ಹಲವು ದೇಶಗಳಿಗೆ ತೀವ್ರ ಎಚ್ಚರಿಕೆ ಸೂಚನೆ, ಫಿಲಿಪೈನ್ಸ್ ಜಪಾನ್ನ ಕೆಲವೆಡೆ ಎಚ್ಚರಿಕೆ ಹಿಂಪಡೆತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.